ಕೇಳುವುದು. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಭವೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನರಸಿಂಹನೆ ನಮಿಪೆ ಕರುಣಿ ಪೂಜೆ ಮಗೆ ಮಂಗಳವ. ಭಗವಂತ 51 ವರ್ಣಗಳಿಗೆ ಅಭಿಮಾನಿಯಾಗಿ 51 ವರ್ಣಗಳಿಂದನೇ ಅನೇಕವಾಗಿರ್ತಕ್ಕಂತಹ ಷಟ್ಶಾಸ್ತ್ರಗಳು ಭಾರತ ವ್ಯಾಕರಣಾದಿಗಳು ಅನೇಕ ಶಾಸ್ತ್ರ ಪುರಾಣ ಭಾಷ್ಯಾದಿಗಳ ಮೂಲಕವಾಗಿ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪಿಸಿಬಿಟ್ಟಿದ್ದಾನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಏಕ ಪಂಚಾಶದ್ವರ್ಣಗತ ಮಾತಳತ್ರನು ಸರ್ವರೊಳಗೆ ಅವ್ಯಾಪುತ ಆಕಾಶ ಅಂತ ವ್ಯಾಪಿಸಿ ನಿಗಮ ತತಿಗಳನ್ನು ವ್ಯಾಕರಣ ಭಾರತ ಮುಖಾದ್ಯನೇಕ ಶಾಸ್ತ್ರ ಪುರಾಣ ಭಾಷ್ಯಾನೇಕಗಳ ಕಲ್ಪಿಸಿ ಮನೋವಾಮಯರಿಸಿ ಕೊಂಬಾವ. ಎಲ್ಲಾ ಪುರಾಣಗಳು ಉಪನಿಷತ್ತುಗಳು ಎಲ್ಲವೂ ಈ 51 ಅಕ್ಷರಗಳಲ್ಲೇ ವ್ಯತ್ಯಾಸ ಆಗ್ತಾ ಇದೆ. 51 ಅಕ್ಷರಗಳಲ್ಲಿ ಪರಮಾತ್ಮ ತಾನು ನಿಯಾಮಕನಾಗಿದ್ದಾನೆ. ಆಗ್ಬಿಟ್ಟು ಎಲ್ಲವೂ ಎಲ್ಲಾ ಕಡೆಗೂ ವ್ಯಾಪ್ತವಾಗಿದ್ದಾವ, ಅದು ಇಲ್ಲದೇ ಜಾಗವೇ ಇಲ್ಲ. ಎಲ್ಲರೊಳಗೂ ಇದ್ದಾವ, ಅವೆಲ್ಲ ಇರೋವಾಗ ಯಾಕೆ ಪ್ರಕಟವಾಗ್ತಾ ಇಲ್ಲ ಅಂದಾಗ ಭಗವಂತ ಎಲ್ಲಿ ಅನುಗ್ರಹ ಮಾಡಿ ಯಾವ ಜಾಗದಲ್ಲಿ ಪ್ರಕಟ ಮಾಡಬೇಕು ಅಂತ ಅವನ ಅಪೇಕ್ಷೆ ಬರ್ತದೆ ಅಲ್ಲಿ ತಾನು ಪ್ರಕಟ ಮಾಡ್ತಾನೆ. ಇಲ್ಲ ಒಂದ್ಕಡೆ ಅಲ್ಲ ಅದೇನು ಕೂಡ ಪ್ರಕಟವಾಗಬೇಕು ಅಂತಕ್ಕಂತ ನೀವೇ ಇಲ್ಲ. ಈಗಿಲ್ಲಲ್ಲ, ಈಗ ಹಾಳೋ ಪ್ಲೇಸ್ ಅದಿದ್ದು ಇದರೊಳಗೆ ಈಗ ಯಾವ ಟೆಲಿವಿಷನ್ ಅಲೆಗಳಿಂದೆ ರೇಡಿಯೋ ಅಲೆಗಳಿಂದೆ ಎಲ್ಲ ಇದ್ದಾವೆ, ಅವೆಲ್ಲೂ ಇದ್ದಾವೆ. ಆದ್ರೆ ಯಾಕೆ ಕಾಣಿಸ್ತಾ ಇಲ್ಲ ಕೇಳಿಸ್ತಾ ಇಲ್ಲ ಅಂದ್ರೆ ಆ ಒಂದು ಜಡವಾದ ಯಂತ್ರವನ್ನು ಇಟ್ಟು ನಾವು ಅದನ್ನು ಆನ್ ಮಾಡಿಬಿಡ್ತು ಅಂತಂದ್ರೆ ಅಗೋಚರವಾದ ರೂಪ ಶಬ್ದದ ಅಲೆಗಳನ್ನು ತೆಗೆದುಕೊಂಡು ಅದನ್ನು ಗ್ರಹಣ ಮಾಡಿ ಅದನ್ನು ಪರಿವರ್ತನೆ ಮಾಡಿ ತೋರಿಸ್ತೇವೆ. ಹಾಗೆ ಈ ವೇದ ಶಾಸ್ತ್ರ ಪುರಾಣ ಇತಿಹಾಸಗಳು ಇವೆಲ್ಲವೂ 51 ವರ್ಣಗಳಲ್ಲೇ ಆಗ್ತವೆ. ಅದಕ್ಕೆ ಭಗವಂತ ತಾನು ನಿಯಾಮಕನಾಗಿದ್ದಾನೆ, ಅವನು ವ್ಯಾಪ್ತನೂ ಆಗಿದ್ದಾನೆ. ಎಲ್ಲ ಕಡೆ ಹರಿದು ಬಿಟ್ಟಿದ್ದಾರೆ ಭಾಗವತ ಭಾರತಾದಿ ಪುರಾಣಗಳು, ಅದು ನಮಗೆ ಕೇಳಿಸ್ತಾ ಇಲ್ಲ. ಯಾರು ಕೇಳಿಸ್ತಾ ಇಲ್ಲ ಅಂದ್ರೆ ನಾವು ಅನಧಿಕಾರಿಗಳಾಗಿದ್ದೇವೆ. ಅದಕ್ಕೋಸ್ಕರವಾಗಿ ಭಗವಂತ ಯಾವ ಅಧಿಷ್ಠಾನದಲ್ಲಿದ್ದ ಪ್ರಕಟ ಮಾಡಬೇಕು. ಹಾಗೆ ಒಂದು ರೇಡಿಯೋ ನಾವು ಆನ್ ಮಾಡಿಬಿಡ್ತು ಅಂದ್ರೆ ಹಾಗೆ ಅನೇಕ ಶಬ್ದಗಳು ತಾನು ತೆಗೆದುಕೊಂಡು ನಮಗೆ ಅದನ್ನ ಶಬ್ದಕ್ಕೆ ಪರಿವರ್ತನೆ ಮಾಡಿ ತೋರಿಸ್ತೇವೆ. ಹಾಗೂ ಭಗವಂತನು ತೋರಿಸ್ತಾ ಇದ್ದೇನೆ. ಆತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಬರೇ ಭಗವದ್ ರೂಪಗಳಿಂದ ಅಲ್ಲ, ವರ್ಣಕ್ಕೆ ಅಭಿಮಾನಿಯಾದ ರೂಪಗಳಿಂದಲೂ ಭಾರತ ಭಾಗವತಾದಿ ಸಕಲ ಉಪನಿಷತ್ತುಗಳು ಎಲ್ಲಾ ಕಡೆಯೂ ವ್ಯಾಪಿಸಿ ಬಿಟ್ಟಿದ್ದಾವೆ. ಅವನ ಅನುಗ್ರಹವಾದಾಗ ಮಾತ್ರ ಪ್ರಕಟವಾಗ್ತದೆ. ಇದು ಹೌದು, ಇಲ್ಲೇ ಇಲ್ಲ, ಅದು ಇಲ್ಲ ಅಂಬಾಗಿಲ್ಲ ಅಂದ್ರೆ ಜಗತ್ ಸತ್ಯ ಎಂಬುದಕ್ಕೋಸ್ಕರವಾಗಿ ಇದನ್ನು ಹೇಳ್ತಾರೆ. ಭಾರ ಬೃನ್ನಾಮಕನ 1624 3 ತಿಂಗಳು ಚರಾಚರದಿ ಸರ್ವತ್ರ ತುಂಬಿಗವು. 6-4 ಜಡಗಳಲ್ಲಿ 16 ಚೇತನಗಳಲ್ಲಿ ಚಿಂತಿಸಿ ತೋರಿಕೊಂಬನು ತನ್ನ ರೂಪವ ಸರ್ವಟಾವಿನಲಿ. ಭಾರಭೃತ್ತಂದ್ರೆ ಭಾರವನ್ನು ಹೊತ್ತಕ್ಕಂಥವನು. ಯಾವ ರೂಪದ ಭಾರವನ್ನು ಹೊತ್ತಿದ್ದಾನೆ? ಪೂರ್ವ ರೂಪದಿಂದ ಇಡೀ ಬ್ರಹ್ಮಾಂಡದ ಭಾರವನ್ನೇ ಹೊತ್ತಿದ್ದಾನೆ. ಬರೀ ಇಡೀ ಬ್ರಹ್ಮಾಂಡದ ಭಾರವನ್ನು ಹೊತ್ತಿದ್ದಾನೆ. ಬರೀ ಅದೊಂದೇನು, ನಮ್ಮ ಭಾರವನ್ನು ಹೊತ್ತಿದ್ದಾನೆ ದೇವರು. ಬ್ರಹ್ಮಾಂಡದಲ್ಲೂ ನಾವಿದ್ದೇವೆ ನಿಜ, ಆದರೆ ವೈಯಕ್ತಿಕವಾಗೂ ನಮ್ಮ ಭಾರವನ್ನು ಹೊತ್ತಿದ್ದಾನೆ ದೇವರು. ಆದ್ರೆ ಅದು ನಮಗೆ ಗೊತ್ತಿಲ್ಲ. ಈ ರೀತಿ ಭಾರಭೃತ್ತಂತಕ್ಕಂಥ ನಾಮದಿಂದ 1624 ರೂಪದಿಂದ ಎಲ್ಲರ ಭಾರವನ್ನು ಹೊತ್ತಿದ್ದಾನೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸ್ತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮೋ ಮಹಾಮಿ. ಇನ್ನ ತಾನು ಅದು 24-3 ತಿಂಗಳು ಚರಾಚರದ ಸರ್ವತ್ರ ತುಂಬಿರುವು. ಎಲ್ಲಾ ಕಡೆಗೆ ಚರಾಚರ ಜಡ ಚರ ಚೇತನರಲ್ಲಿ ಎಲ್ಲಾ ಕಡೆಯೂ 1624 ರೂಪದಿಂದ ಭಾರಭೃತ್ ಅಂತಕ್ಕಂತಹ ನಾಮದಿಂದ ಸರ್ವರ ಭಾರವನ್ನು ಹೊತ್ತಿದ್ದಾನೆ ದೇವರು. 6-4 ಜಡಗಳಲ್ಲಿ 16 ಚೇತನಗಳಲ್ಲಿ ಚಿಂತಿಸಿ ತೋರಿಕೊಂಬನು ತನ್ನ ರೂಪವ ಸರ್ವಥಾವಿನಲ್ಲಿ. ಇನ್ನ ಎಲ್ಲಿ 6-4 ಜಡಗಳಲ್ಲಿ ಅಂದ್ರೆ 24 ಜಡಗಳಲ್ಲಿ ತತ್ವಗಳಲ್ಲಿ 16 ಚೇತನಗಳಲ್ಲಿ ಚಿಂತಿಸಿ ಎಂದರು. 16 ಚೇತನರು ಯಾರ್ಯಾರು ಅಂತಂದ್ರೆ ಈ ಲಿಂಗ ದೇಹ ಅನಿರುದ್ಧ ದೇಹ ಇವೆಲ್ಲೂ 16 ಕಲೆಗಳಿಂದ ಆಗಿದ್ದಾವೆ. 16 ಕಲೆಗಳಿಂದ ಆಗಿದ್ದಾವೆ. 16 ಕಲೆಗಳಲ್ಲಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಅಂದ್ರೆ ಜಡದಲ್ಲೂ ಇದ್ದಾನೆ, ತತ್ವಾಭಿಮಾನಿ ತತ್ವಗಳಲ್ಲೂ ಇದ್ದಾನೆ, ತತ್ವಾಭಿಮಾನಿ ದೇವತೆಗಳಲ್ಲೂ ಇದ್ದಾನೆ. ಈ ರೀತಿಯಾಗಿದ್ದು ತಾನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಹೀಗೆ ಚಿಂತಿಸಿ ನಾವು ಈ ರೀತಿ ಚಿಂತನೆ ಮಾಡ್ತಾ ಮಾಡ್ತಾ ನಮಗೆ ಭಗವಂತ ತಾನು ಗೋಚರವಾಗ್ತದೆ. ಯಾಕೆ ಅವನನ್ನು ಸ್ಮರಣೆ ಮಾಡ್ತಾ ಇದ್ದ ಪಕ್ಷದಲ್ಲಿ ನನ್ನ ನೋಡಬೇಕು ಅಂತಕ್ಕಂಥ ಅಪೇಕ್ಷೆ ಅದೇ ಅಂತ ತಿಳ್ಕೊಳ್ತಾನೆ ದೇವರು. ನಮ್ಮ ದೇವರನ್ನು ನೋಡಬೇಕು ಎಂಬ ಅಪೇಕ್ಷೆ ಇಲ್ಲೇ ಇಲ್ಲ. ಯಾಕೆ ನಮ್ಗೇನಾಗಬೇಕಾಗಿ, ದೇವರಿಂದ ಏನಾಗಬೇಕಾಗಿ ನಮಗೆ ಅಂತಕ್ಕಂತಹ ಒಂದು ಭಾವನೆ ಇರುವಂತ ಇಲ್ಲ. ಅದಕ್ಕೆ ಜನನಿಯನು ಕಾಣ ದೇಹ ಬಾಲಕ ನೆನೆ ನೆನೆದ ಹಲವು ತೆರೆ ಕತ್ತಲೆ ಮನೆಯೊಳ ಅಡಗಿದ್ದವರ ನೋಡಿದ ಬರಿ ದೇವರು ನಮಗೇನು ಅನುಗ್ರಹ ಮಾಡಿದ್ದಾನೆ ನಮ್ಮಿಂದ ಅಪೇಕ್ಷೆ ಮಾಡ್ತಾನೆ. ಒಂದು ನನ್ನನ್ನು ನೋಡಬೇಕು ಎಂಬ ಅಪೇಕ್ಷೆ ಅದ ಜೀವರಿಗೆ ಅಂತ ಒಂದು ಅಪೇಕ್ಷೆ. ಅದ್ಯಾಕೆ ಅಪೇಕ್ಷೆ ಅಂದ್ರೆ ತನ್ನನ್ನು ತೋರಿಸಿಕೊಂಡು ಅವನು ಉದ್ಧಾರ ಮಾಡಬೇಕು ಅಂತಷ್ಟೇ. ಭಗವದ್ ದರ್ಶನದಿಂದ ನಮಗೆ ಲಾಭ ಇರುತ್ತೆ, ಆತನಿಗೆ ಅದರಿಂದ ಲಾಭವಾಗಬೇಕಾಗಿಲ್ಲ. ನಮಗೆ ಲಾಭವಾಗಿ ನಮ್ಮ ಸರ್ವ ಕರ್ಮ ಕ್ಷಯವಾಗಿ ಹೋಗ್ತದೆ. ಅದಕ್ಕೋಸ್ಕರವಾಗಿ ನನ್ನ ನೋಡಬೇಕು ಅಂತ ಅಪೇಕ್ಷೆ ಅದ. ಈ ತಾಯಿ ಕೂಸನ್ನ ನೋಡುದು, ಕೂಸು ಕೇವಲ ತನ್ನನ್ನು ಸ್ತನಪಾನಕ್ಕೋಸ್ಕರವೂ ಆಶ್ರಯಿಸ್ತಾರೆ ಅಥವಾ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಅದೆ. ಈ ನಾವು ದೇವರನ್ನ ಆಶ್ರಯಿಸ್ತೀನಿ, ಯಾತಕ್ಕೆ ಆಶ್ರಯಿಸ್ತಾ ಇದ್ದೀನಿ, ವರ ಕೊಡ್ತಾರೆ ಅಂತಷ್ಟೇ. ಇನ್ನೇನು ಬೇರೆ ಅಲ್ಲ. ಇವನಿಂದ ಅನಾದ್ಯನಂತ ಕಾಲದಿಂದ ಉಪಕಾರವಾಗ್ತದೆ, ಕರ್ಮಕ್ಷಯವಾಗ್ತದೆ, ಸ್ವಸ್ಥ ರೂಪ ಆನಂದ ಆವಿರ್ಭಾವ ಮಾಡಿಕೊಡ್ತಾನೆ. ಈ ಯಾವ ಜ್ಞಾನವೂ ಇಲ್ಲ. ನಾವು ಪೂಜೆ ಮಾಡಿದ್ರೆ ವರ ಕೊಟ್ಬಿಡ್ತಾನೆ ದೇವರು. ಆ ವರಕ್ಕೋಸ್ಕರವಾಗಿ ದೇವರನ್ನು ಆಶ್ರಯಿಸ್ತಿದ್ದೇವೆ ಹೊತ್ತು ನಿಜವಾದ ಮಹಾತ್ಮ ಜ್ಞಾನ ಪೂರ್ವಕವಾಗಿ ಆಶ್ರಯಿಸಿಲ್ಲ. ಅದಕ್ಕೆ ದೇವರು ನೋಡ್ತಾನೆ, ನಿಜವಾದ ಮಹಾತ್ಮ ಜ್ಞಾನ ಪೂರ್ವಕವಾಗಿ ನನ್ನ ನೋಡಬೇಕು ಅಂತಾರೆ, ಅಥವಾ ಕೇವಲ ವರಕ್ಕೋಸ್ಕರವಾಗೋ ಒಂದು ಯಾವುದೋ ಫಲಾಪೇಕ್ಷೆಯಿಂದ ನನ್ನ ನೋಡಬೇಕು ಅಂತ ನೋಡ್ತಾರೋ ಅದನ್ನು ಪರೀಕ್ಷೆ ಮಾಡ್ತಾರೆ. ನಿಜವಾಗ್ಲೂ ಆತನ ನೋಡಬೇಕು ಅಂತ ಕಳಕಳಿಯಿಂದ ನಾವು ಚಿಂತನೆ ಮಾಡಿದ್ರೆ ದರ್ಶನ ಕೊಟ್ಬಿಡ್ತಾನೆ. ಆ ದರ್ಶನ ಯಾವಾಗ ಕೊಡ್ತಾನೆ? ಎಲ್ಲಾ ಕಡೆಗೂ ಅವನಿದ್ದಾನೆ ಅಂತ ಜ್ಞಾಪಿಸುತ್ತಿರು. ಬರೀ ಈಗ ಎಲ್ಲಾ ಕಡೆಗೆ ಅವನಿದ್ದಾನೆ ಅಂತ ಜ್ಞಾಪಿಸಿಕೊಂಡಾಗ ಆಗ ಅಲ್ಲೂ ನನ್ನೇ ಜ್ಞಾಪಕ, ಇಲ್ಲೂ ನನ್ನನ್ನೇ ಜ್ಞಾಪಿಸಿದ ಅಂತ ತಿಳ್ಕೊಂಡು ಆಗ ಪರಮಾತ್ಮ ನಮಗೊಲಿದ್ದಾನೆ. ಅಷ್ಟೇ ಹೊತ್ತು ನಮ್ಮ ಸ್ತೋತ್ರಕ್ಕಾಗಲಿ ನಮ್ಮ ಯಾವುದಕ್ಕೂ ಒಲಿಯಲ್ಲ. ಎಲ್ಲ ಕಡೆಗೆ ಜಡದಲ್ಲಿ ಚೇತನದಲ್ಲಿ ಪರಮಾತ್ಮ ತಾನಿದ್ದಾನೆ. ಅಲ್ಲಿಟ್ಕೊಂಡು ಭಾರ ಬೃತ್ತಂತಕ್ಕಂತಹ 1624 ರೂಪದಿಂದ ಎಲ್ಲ ಕಡೆಯಿಂದ ನಮ್ಮ ಭಾರವನ್ನು ಹೊತ್ತಿದ್ದಾನೆ ಅಂತ ತಿಳಿದುಕೊಂಡು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ತಿಳಿದುಕೊಂಡು ಮನಃಪೂರ್ವಕವಾಗಿ ಮಾನಸಿಕವಾಗಿ ಚಿಂತನೆ ಮಾಡಿದಾಗ ಆಗ ತನ್ನ ಇರವನ್ನು ತೋರಿಸಿ ಕುಂಭನು ಅಲ್ಲಲ್ಲೇ ತಾನು ತನ್ನ ದರ್ಶನ ಕೊಡ್ತಾನೆ ಪರಮಾತ್ಮ. ಮಿಸಿನ ಮೇಲನ ಮಣಿಯವೋ ರಾಜಿಸುವ ಬ್ರಹ್ಮಾದಿಗಳ ಮನದಲ್ಲಿ ದ್ವಿಷಜ ಗಾಂಡಾಧಾರಕನು ಆಧೇಯ ನಿಂದಿರಿಸಿ ದ್ವಿಷತ 42 ರೂಪದಿ ಶಶಿಯೊಳಿಪ್ಪನು ಶಶದೊಳಗೆ ಶೋಭಿಸುವ 42 ಅಧಿಕ ಶತ ರೂಪದಲ್ಲಿ ಬಿಡದೆ. ಇನ್ನ ಮಿಸನೆ ಮೇಲನ ಈ ಬಂಗಾರದ ಮೇಲೆ ಈ ಮಣಿ ಹಾಕ್ತಿ. ಮಣಿ ಯಾವಾಗ ಶೋಭ ವಜ್ರವೇ ಆಗಲಿ ಮಾಣಿಕ್ಯವೇ ಆಗಲಿ ಒಂದು ಕುಂದನಕ್ಕೆ ಸೇರಿಸಿದಾಗ ಅದಕ್ಕೆ ಬೆಲೆ ಅಂತಕ್ಕಂಥದ್ದು. ಆ ಕುಂದನ ಇಲ್ಲದೆ ಹೋದಾಗ ಆ ಮಣಿ ಬೆಲೆ ಇಲ್ಲ. ಅದು ಲಕ್ಷ್ಯ ಬೆಲೆ ಆದ್ರೂ ಅದು ಬೆಲೆ. ಒಂದು ಆ ಕುಂದನಕ್ಕೆ ಸೇರಿಸಿದಾಗ ಕುಂದನದ ಆಶ್ರಯವು ನವರತ್ನಗಳಿಗೆಲ್ಲ ಅಂತ ತಿಳ್ಕೊಂಡು ಹೇಳಿದ್ದಾರೆ. ನಿನ್ನನ್ನು ಆಶ್ರಯಿಸುವನು ನಿಗಮ ಗೋಚರ ಸ್ವಾಮಿ ಬೆನ್ನ ಬಿಡದೆಯ ಕಾಯ ಮನದಿಷ್ಟವಿ ಅಂತ ಕುಂದದಾಸ್ತಿಯನ್ನು. ಕುಂದನದ ಆಶ್ರಯವು ನವರತ್ನಗಳಿಗೆಲ್ಲ ಅಂತ ಹೇಳಿದ್ದಾರೆ. ಹಾಗೆ ಆ ನವರತ್ನ ಬಂಗಾರಕ್ಕಿಂತಲೂ ಜಾಸ್ತಿ ಬೆಲೆ ಆದರೂ ಕೂಡ ಅದು ಕುಂದನದಲ್ಲಿ ಸೇರಿದಾಗಲೇ ಅದಕ್ಕೆ ಬೆಲೆ. ಹಾಗೆ ಬಿಸಿಲು ಮೇಲನ ಮಣಿಯ ಮೋನ್ ರಾಜಿಸುವ ಬ್ರಹ್ಮಾದಿಗಳ ಮನದಲ್ಲಿ ಪರಮಾತ್ಮ ತಾನು ಹಾಗೆ ತಾನು ಪ್ರಕಾಶಮಾನವಾಗಿದ್ದಾನೆ. ಪ್ರಕಾಶ ಅಂದ್ರೆ ಪರಮಾತ್ಮನ ಸ್ವಪ್ರಕಾಶ ಇಲ್ಲ ಅಂತ ಅರ್ಥ ಮಾಡ್ಕೋಬಾರ್ದು. ಯಾಕೆಲ್ಲ ನೈ ದೃಷ್ಟಾಂತೇ ಸರ್ವಂ ಸಾಮ್ಯ, ದೃಷ್ಟಾಂತದಲ್ಲಿ ಸರ್ವ ಸಾಮ್ಯ ಇರಲ್ಲ. ಮತ್ತೆ ಇಲ್ಲಿ ಹೇಳ್ಬೇಕಲ್ಲ ಅಂತಂದ್ರೆ ಭಗವಂತ ಕಾಣಿಸ್ಕೋಬೇಕಾದ್ರೆ ಒಂದು ವಸ್ತುವನ್ನು ಮೂಲಕವಾಗಿ ಕಾಣಿಸ್ಬೇಕು. ಈ ಕರೆಂಟ್ ಅದೇ ಹೋಯ್ತು ಅಂತಂದ್ಬೇಕು. ನಾವು ಯಾಕೆ ಕಂಡು ಹಿಡ್ತೀವಿ? ನಾವು ಕರೆಂಟಿನ ಮುಖ್ಯ ಯಾಕೆ ಕಂಡು ಹಿಡ್ತೀವಿ? ಒಂದು ವಸ್ತುವನ್ನು ಮೂಲಕವಾಗಿ ಕಂಡು ಹಿಡ್ತೀವಿ. ನನಗೆ ಲೆಕ್ಕ ಹಾಕ್ತೀವಿ, ಬೆಳಕು ಬಂದರೆ ಕರೆಂಟ್ ಅದು ಅಂತೇವಿ, ಬೆಳಕು ಬಂದರೆ ಕರೆಂಟ್ ಇಲ್ಲ ಅಂತ ಹೇಳ್ತೀವಿ. ಹಾಗಾದ್ರೆ ಕರೆಂಟ್ಗಿಂತಲೂ ಬಲ್ಪೇ ಮುಖ್ಯವಲ್ಲ, ಆ ಕರೆಂಟಿನ ವ್ಯಾಪ್ತಿತ್ವವನ್ನು ತಿಳಿಸುವುದಕ್ಕೋಸ್ಕರವಾಗಿ ಇದು ವಸ್ತು ಅಷ್ಟೇ. ಹಾಗ ಭಗವಂತ ಸರ್ವತ್ರ ವ್ಯಾಪ್ತರಾಗಿದ್ದರೂ ಕೂಡ ಬ್ರಹ್ಮದೇವರ ಬ್ರಹ್ಮಾದಿಗಳ ಮನದಲ್ಲಿ ಅಲ್ಲಿ ಅವರ ಮೂಲಕವಾಗಿ ದೇವರನ್ನು ಚಿಂತನೆ ಮಾಡಬೇಕು. ಅವರು ಮನಸ್ಸಿನಲ್ಲಿ ಸದಾ ಗೋಚರವಾಗ್ತಿರ್ತಾನೆ, ನಮಗೆ ತೋರದರೆ ನಮಗೂ ನಮ್ಮಲ್ಲಿ ಇದ್ದಾನೆ ದೇವರು, ಆದರೆ ನಮ್ಗೆ ತೋರಿಸ್ತಾ ಇಲ್ಲ. ಯಾಕೆ? ಅವನು ನೋಡಬೇಕೆಂಬ ಕಳ್ಕಳಿಲ್ಲ. ಈ ರೀತಿ ಇರ್ತಕ್ಕಂಥ ಮನದಲ್ಲಿ ವಿಷಜದಾಂಡಾದಕರು ಆಧೇಯ ನಿಂತಿರಿಸಿ ನಮ್ಮ ಮನಸ್ಸಿನಲ್ಲಿದ್ದು ಧ್ಯಾನಕ್ಕೆ ಯೋಗ್ಯನಾಗಿದ್ದಾನೆ. ನಮ್ಮ ಧ್ಯಾನಕ್ಕೆ ಯೋಗ್ಯ ಯಾರು? ಶ್ರೀಹರಿ ಒಬ್ಬನೇ ಧ್ಯಾನಕ್ಕೆ ಯೋಗ್ಯ ಅಂತಂದ್ರೆ, ನನ್ನ ಪರಮಾತ್ಮ ಒಬ್ಬನೇ, ನಮ್ಮ ಬಿಂಬನಾಗಿರ್ತಕ್ಕಂತಹ ಶ್ರೀಹರಿ ಒಬ್ಬನೇ ಧ್ಯಾನಕ್ಕೆ ಯೋಗ್ಯನಾಗಿದ್ದಾನೆ. ಯಾಕೆ ಅಂದ್ರೆ ಎಲ್ಲ ರೀತಿಯಲ್ಲಿ ಉಪಕಾರವಾಗ್ತಾನೆ. ಒಂದು ರೀತಿಯಲ್ಲಿ ಉಪಕಾರ ಅಂಬಾಗಿದ್ರೆ ನಾವು ಅನೇಕರನ್ನು ಆಶ್ರಯ ಮಾಡ್ತಾನೆ, ಅನೇಕರನ್ನು ಆಶ್ರಯ ಮಾಡ್ತೀವಿ. ಯಾಕೆ? ಒಬ್ಬೊಬ್ಬರಿಂದ ಒಂದು ರೀತಿಯಲ್ಲಿ ಉಪಕಾರವಾಗ್ತಾನೆ ಅಂತ ತಿಳ್ಕೊಂಡು ಅನೇಕರನ್ನು ಆಶ್ರಯ ಮಾಡ್ತಾನೆ. ಆದ್ರೆ ಭಗವಂತ ಎಲ್ಲರಲ್ಲೂ ನಿಂದು ನಮ್ಮ ಉಪಕಾರ ಮಾಡ್ತಾ ಇದ್ದಾನೆ ಎಂದಾಗ ಎಲ್ಲರಲ್ಲೂ ಭಗವಂತನನ್ನ ಜ್ಞಾಪಿಸಿಕೊಳ್ಳುವುದಕ್ಕೆ ಯೋಗ್ಯನಾಗಿರ್ತಕ್ಕಂಥ ನಾವು ಪ್ರತಿಯೊಂದು ವಸ್ತುವಿನಲ್ಲೂ ಆ ಕರೆಂಟನ್ನೇ ಹೇಗೆ ಜ್ಞಾಪಿಸ್ಕೊತೀವಿ? ಲೈಟ್ ಆಫ್ ಆಯ್ತು ಕರೆಂಟಿನ ಜ್ಞಾಪಕ, ಫ್ಯಾನ್ ಆಫ್ ಆಯ್ತು ಕರೆಂಟಿನ ಜ್ಞಾಪಕ, ಟಿವಿ ಆಫ್ ಆಯ್ತು ಕರೆಂಟಿನ ಜ್ಞಾಪಕ. ಯಾಕೆ? ಎಲ್ಲದರಲ್ಲಿದ್ದು ಪ್ರಕಟ ಮಾಡ್ತಕ್ಕಂತಹ ಒಂದು ವಸ್ತು. ಹಾಗ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಎಲ್ಲ ರೀತಿಯಲ್ಲಿ ಎಲ್ಲ ವಸ್ತುವಿನಲ್ಲಿದ್ದು ಅದರದರ ಗುಣ ಪ್ರಕಟ ಮಾಡಿ ನಮಗೆ ಉಪಕಾರ ಮಾಡ್ತಾ ಇದ್ದಾನೆ ಅಂತ ಚೆನ್ನಾಗಿ ಧ್ಯಾನಕ್ಕೆ ಯೋಗ್ಯನಾಗಿರ್ತಕ್ಕಂಥವನು. ಅವನು ಬಿಟ್ಟು ನಮಗಿನ್ನ ಜಗತ್ತಿನಲ್ಲಿ ಬೇರೆ ಯಾರೂ ಸಿಗ್ತಾ ಇಲ್ಲ. ಇದ್ದಾರೆ, ಆಗಿದ್ದಾರೆ, ನನಗೆ ನೀನು ಇಲ್ಲದ. ಇದು ಮಹಾತ್ಮ ಜ್ಞಾನ. ಈ ರೀತಿಯಾದ ಮಹಾತ್ಮ ಜ್ಞಾನದಿಂದ ತಿಳಿದುಕೊಂಡು ಅವರನ್ನ ಎಲ್ಲ ಕಡೆಗೆ ಸಾಧ್ಯವಾದಷ್ಟು ಎಲ್ಲ ಕಡೆಗೆ ನಮ್ಮ ಜ್ಞಾಪಕ ಬರಲ್ಲ. ಅದು ವಾಯುದೇವರಿಗೊಂದು ಸರ್ವತ್ರ ವ್ಯಾಪ್ತೋಪಾಸನಕ್ಕೆ ಹೊತ್ತು ನಮಗೆಲ್ಲ ಕಡೆ ಬರಲ್ಲ. ನಾವು ಅದರ ಅಪೇಕ್ಷೆ ಮಾಡಲೂಬಾರದು. ನಮ್ ಕೆಲವು ಕಡೆಯ ಭಗವಂತನ ಜ್ಞಾಪಕ ಬಂದರೆ ಸಾಕು. ಆ ಮಿನಗೊಂಬಿನ ತುದಿಯ ಮೇಲೆ ಅದು ಸಾಸಿವೆ ಕಾಲು ನಿಂತಷ್ಟು ಹೊತ್ತು ಪರಮಾತ್ಮನಿ ಮನಸ್ಸು ನಿಂತವನೇ ಜೀವನ್ಮುಕ್ತನೀಯ. ಭಾಗವತ ಸಕೃನ್ ಮನ ಕೃಷ್ಣ ಬಲಾರವಿಂದ ಅಂತ ಸಕೃತ್ ಅಂದ್ಬಿಟ್ಟು ಸಾಕು. ಅದು ನಿವೇಶಿ ತತ್ ಗುಣರಾಗಿಯೇಯ ನತೇಯಮಂ ಪಾಶ ವೃತ್ತಶ್ಚ ತದ್ಭಟಾನ್ ಸ್ವಪ್ನೇತಿ ಪಶ್ಯಂತಿ ಜೀರ್ಣ ನಿಷ್ಕೃತ ಅಂತ ಹೇಳ್ತಾ ಇದ್ದಾರೆ ಭಾಗವತರು. ಆದ್ದರಿಂದ ಆಧೇಯನೆಂದಿರಿಸಿ ಧ್ಯಾನಕ್ಕೆ ಚೆನ್ನಾಗಿ ಯೋಗ್ಯನಾಗಿರ್ತಕ್ಕಂಥವನು, ಎಲ್ಲರೂ ಅವನನ್ನು ಧ್ಯಾನ ಮಾಡಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನು. ದ್ವಿಶತ 42 ರೂಪದಿ ಶಶಿಯರೂಪನು ಶಶದೊಳಗೆ ಶೋಭಿಸುವ 42 ಶತ ರೂಪದಲ್ಲಿ ಬಂದಿದೆ. ಇನ್ನ ಚಂದ್ರನಲ್ಲಿ 242 ರೂಪದಿಂದ ಇದ್ದಾನೆ. ಚಂದ್ರನೊಳಗೆ 242 ರೂಪದಿಂದ ಇದ್ದಾನೆ. ಅಲ್ಲಿ ಒಳಗಿರ್ತಕ್ಕಂತಹ ಮರದ ಒಂದು ಆಕಾರದಲ್ಲ, ಅದರಲ್ಲಿ 142 ರೂಪದಿಂದ ಇದ್ದಾನೆ. ಇದು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಭಗವಂತ ಎಲ್ಲ ಕಡೆಗೆ ಇದ್ದಾನೆ ಅಂತ ಜ್ಞಾಪಿಸಬೇಕು ಅಂತಷ್ಟೇ. ಪ್ರಾಧಾನ್ಯ ಏಕತ್ರ ದರ್ಶನ ಸರ್ವತ್ರ ದರ್ಶನ ಚ, ಇದೇ ಏಕಾಂತ ಭಕ್ತಿ ಗೋವಿಂದೆ ಯತ್ ಸರ್ವತ್ರ ತದೀಕ್ಷಣ ಅಂದ್ರು ಪ್ರಹ್ಲಾದರಾದರು. ಏಕಾಂತ ಭಕ್ತಿ ಅಂದ್ರೆ ಯಾರು ಇಲ್ಲದೆ ಜಾಗದ ಮಾಡ್ತಕ್ಕಂತಹ ಭಕ್ತಿಯಲ್ಲ, ಸರ್ವತ್ರ ತದೀಕ್ಷಣ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಅವ ಇಲ್ಲದೆ ಇದ್ದ ಜಾಗವೇ ಇಲ್ಲ. ಈ ರೀತಿ ತಿಳ್ಕೋಬೇಕು ಅಂತಕ್ಕಂಥದ್ದು. ಈ ರೀತಿ 1008 ರೂಪದ ರೂಪವನರಿತು ಸರ್ವ ಪದಾರ್ಥದಲ್ಲಿ ಸಿರಿವರನ ಪೂಜೆಯ ಮಾಡು ವರಗಳ ಬೇಡು ಕೊಂಡಾಡು. ಬರಿದೆ ಜಲದಲ್ಲಿ ಮುನಿಗಿ ಬಿಸಿಲುಳು ಬೆರಳೆ ನೆನೆಸಿದರೇನು, ಸದ್ಗುರು ಹಿರಿಯರು ಅನುಸರಿಸಿದರೆ ಅದರ ಮರ್ಮವನರಿಯ ದಿಹನಂಟು. 2008 ರೂಪವ ಒತ್ತು ಯಾರ್ಯಾರು ಭಾರಭೃತ್ ಅಂತಕ್ಕಂಥ ರೂಪದಿಂದ 1624 ರೂಪ ಭಾರಭೃತ್, ಎಲ್ಲರ ಭಾರವನ್ನು ಹೊತ್ತಿರ್ತಕ್ಕಂತಹ ರೂಪಗಳು 1624. ಇನ್ನ ಆಧಾರ ರೂಪಗಳು 242. ಆಧೇಯ ಅಂತಕ್ಕಂತಹ ರೂಪಗಳು 142, ಒಟ್ಟು 2008 ರೂಪಗಳು. ಭಾರ ಹೊತ್ತಿರ್ತದೆ ಆಧಾರಭೂತನಾಗಿರ್ತಕ್ಕಂಥವನು, ಆಧೇಯ ಜ್ಞಾನಕ್ಕೆ ಯೋಗ್ಯನಾಗಿರ್ತಕ್ಕಂತಹ ವಸ್ತುಗಳಲ್ಲಿ 142 ರೂಪ, ಒಟ್ಟು 2008 ರೂಪ. 2008 ರೂಪವನರಿತು ಸರ್ವ ಪದಾರ್ಥದಲ್ಲಿ ಪ್ರತಿಯೊಂದು ಪದಾರ್ಥದಲ್ಲಿ ಸಿರಿವರನ ಪೂಜೆಯ ಮಾಡು ವರಗಳ ಬೇಡು ಕೊಂಡಾಡು. ಅಲ್ಲಿ ಲಕ್ಷ್ಮೀ ಸಹಿತನಾಗಿರ್ತಕ್ಕಂತಹ ಪರಮಾತ್ಮನ ಪೂಜೆ ಮಾಡಿ. ಪೂಜೆ ಅಂದ್ರೆ ಮಾನಸಿಕವಾದ ಚಿಂತನೆಯೇ ಪೂಜೆ ಅಂತ ಹೇಳಿದ್ರು. ಪೂಜಾ ಅಂತಂದ್ರೆ ಏನು? ಮಾನಸಿಕವಾದ ಚಿಂತನೆ ಏನಂದ್ರೆ ಭಗವಂತನ ಚಿಂತನೆಯೇ ಅದೇ ಒಂದು ಪೂಜಾ ಅಂತ ಹೇಳಿದ್ರು. ವರಗಳ ಬೇಡು ಕೊಂಡಾಡು, ವರಗಳನ್ನು ಬೇಡು ಅಂತ ಹೇಳಿದ್ರು. ವರಗಳನ್ನು ತಂದ್ಕೊಳ್ಳೋದು ಮತ್ತೆ ಹಿಂದೆಲ್ಲ ಕೇಳಬೇಡ ಅಂತ ಹೇಳ್ತಾರೆ ಭಗವದ್ಗೀತೆ ಹೇಳ್ತಾ ಇದೆ. ಇಲ್ಲಿ ವರಗಳನ್ನು ಕೇಳು ಅಂತ ಹೇಳಿದಲ್ಲ ಅಂದ್ರೆ ಭಗವದ್ ಅನುಗ್ರಹ ಮಾಡು ಅಂತ ಕೇಳೋದ್ರೊಳಗೆ ಏನು ತಪ್ಪಲ್ಲ. ಪ್ರಾರಂಭದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೇಳುವುದರಲ್ಲಿ ತಪ್ಪಿಲ್ಲ, ಅದನ್ನು ಕೇಳುವುದರಲ್ಲಿ ತಪ್ಪಿಲ್ಲ. ಯಾಕೆ ಅದು ಬಂಧಕವಾಗಲ್ಲ ನಮಗೆ. ಅದು ಜ್ಞಾನ ಇನ್ನೂ ಭಗವಂತನ ಅರ್ಥ ಮಾಡ್ಕೋತಾ ಹೋದಾಗ ಅದನ್ನು ಕೂಡ ಕೇಳಲ್ಲ. ಭಗವಂತನ ಅರ್ಥವಾಗ್ತಾ ಹೋಗ್ತಾ 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 ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೂಡ ಕೇಳಲ್ಲ. ಯಾಕೆಂದ್ರೆ ಯಾಕೆ ಕೊಟ್ಟೇ ಕೊಡ್ತಾನೆ, ಯಾವ ಕಾಲ ಕೊಡ್ತಾನೋ ಆ ಕಾಲ ಕೊಟ್ಟೇ ಕೊಡ್ತಾನೆ, ನಾನು ಯಾಕೆ ಕೇಳಬೇಕು ಅಂತಕ್ಕಂತಹ ಭಾವನೆ. ಹೀಸ್ ಬೌಂಡ್ ಟು ಗಿವ್ ಇಟ್. ನನ್ನ ತಂದಿದ್ದಾನೆ, ತಂದ ಮೇಲೆ ನನ್ನ ಯೋಜನೆ ಭಗವಂತನಿಗಿದ್ದೇ ಇದೆ ಅಂತಕ್ಕಂತಹ ನಿಶ್ಚಿಂತೆಯಿಂದ ಇರ್ತಕ್ಕಂತಹ ಜ್ಞಾನ ಇದೆ. ಅದು ಪರಿಪಕ್ವಾವಸ್ಥೆ. ಆ ಪಕ್ವಾವಸ್ಥೆ ಎಲ್ಲರೂ ಬರಲೇಬೇಕು. ನಾವು ಆ ಪಕ್ವಾವಸ್ಥೆಗೆ ಬರದೆ ಮೋಕ್ಷ ಇಲ್ಲೇ ಇಲ್ಲ. ಆ ಪಕ್ವಾವಸ್ಥೆಗೆ ಬರುವವರೆಗೂ ಕೂಡ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೇಳಿದ್ರೆ ಏನ್ ತಪ್ಪೇ ಇಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿಯಲ್ಲಿ ಬರೀದ ಜನ ಈ ರೀತಿಯ ಭಗವಂತನನ್ನ ಎಲ್ಲ ಕಡೆ ನೋಡಿದ್ರಲ್ಲಿ ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬೋರು ಉಂಡು ಉಣಿಸಿದ್ದು ನಿನ್ನ ಯಜ್ಞ ಬೆಂಬೋರು. ಈ ರೀತಿಯಾಗಿ ಭಗವಂತನನ್ನ ತಿಳಿದುಕೊಂಡಾಗ ಚಿಂತನೆ ಮಾಡ್ತಾ ಇರುವಾಗ ಮಾಡು. ಇದನ್ನ ಮಾಡಿದೇನೆ ಬರೀದ ಜನದಲ್ಲಿ ಮುನಿಗೆ ಬಿಸಿಲು ತೆರಳೆ ನೆನೆಸಿದರೆ ಭಗವಂತನಿಗೆ ಜ್ಞಾಪಕವಿಲ್ಲ, ಜಲದಲ್ಲಿದ್ದಾನೆ ನನ್ನಲ್ಲಿದ್ದಾನೆ, ಇದು ಸ್ವಾಮಿ ಅಭಿಷೇಕ ಎನ್ನುವ ಜ್ಞಾನವಿಲ್ಲ, ನಾನು ಮಡಿಯಾಗಬೇಕು ಅಂತಕ್ಕಂತಹ ಜ್ಞಾನದಿಂದ ಬರೀದಿ ಜಲದಲ್ಲಿ ಮುನಿದೇನೆ. ಅದನ್ನೇ ದುರ್ಯೋಗಿ ಪುರಂದ್ರದಾಸು ಉದಯ ಕಾಲದೊಳೆದ್ದು ಗಡ ಗಡ ನಡುಗೂತ ನದಿಯಲ್ಲಿ ನಿಂದೆ ಬೆಂದೇ ಮದ ಮಾತ್ಸರಿಯವ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯ ತೋರುತ್ತ ಉದರ ವೈರಾಗ್ಯವಿದು. ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿಯಿಲ್ಲ ಉದರ ವೈರಾಗ್ಯವಿದು ಅಂತಕ್ಕಂಥ ಕರ್ಮದಲ್ಲಿ ಆಸಕ್ತರಾಗಿಬಿಡುತ್ತಾರೆ. ಭಗವಂತನಲ್ಲಿ ಭಕ್ತಿ ಇಲ್ಲ, ಕೇವಲ ಕರ್ಮದಿಂದಲೇ ನಮಗೆಲ್ಲ ಸಿದ್ಧಿ ಅಂತ ತಿಳ್ಕೊಂಡ್ಬಿಡ್ತೇವೆ. ನಮ್ಮ ದೇವರ ಮೂಲ ಯಾಕೆ ಹೇಳ್ರಿ, ಸ್ವರ್ಗ ಕಾಮೋ ಯಜೇತ, ಸ್ವರ್ಗ ಬೇಕಾದ್ರೆ ಯಜ್ಞ ಮಾಡುದು. ಅದನ್ನ ದೇವ್ರ ಮುನಾಜೆ ನಮ್ಮ ಮೀಡಿಯೇಟರ್ ಬೇಕೇ ಇಲ್ಲ, ಯಾಕೆ ಬೇಕು ಈ ಭಾವನೆ ಬರ್ತಾ ಹೋಗುತ್ತೆ. ಕರ್ಮದ ಬೆನ್ನು ಹತ್ತಿದಾಗ ದೇವರ ಮುರಿ ಬಿದ್ದೇ ಬಿಟ್ಟಿಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥದ್ದೇನೆ ಆ ಬರೀದೆ ಜಲದಲ್ಲಿ ಮುನಿಗೆ ಬಿಸಿಲನ್ನು ಬೆರಳು ನೆನೆಸಿದರೇನು. ಸದ್ಗುರು ಹಿರಿಯರನ್ನು ಸರಿಸಿ ಇದರ ಮರ್ಮವ ನರಿಯ ದಿಹನನನು. ಸದ್ಗುರುಗಳನ್ನ ಸಮೀಚೀನದ ಹಿರಿಯರನ್ನ ಆಶ್ರಯ ಮಾಡಿಕೊಂಡು ಕರ್ಮದ ಹಿಂದಿನ ಜ್ಞಾನವನ್ನು ದಾಸರಾಯ ನಮ್ಗೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಕರ್ಮದ ಹಿಂದಿನ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ. ಜ್ಞಾನವಿಲ್ಲದ ಕರ್ಮ ಆನೆಗ ಮಜ್ಜನವ ಮಾಡಿಸಿದಂತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಸುಮ್ಮನೆ ಕರ್ಮ ಅದಕ್ಕೆ ಶಾಗನ್ನ ಮಾಡು ಪುಣ್ಯ ಬರ್ತಲ್ಲ ಅಂತ ಒಂದು ಹೇಳ್ಬಿಡ್ತೀವಿ ನಾವು ಹೇಳೋಕ. ಆದ್ರೆ ವಿಜಯದೃಷ್ಟಿ ತಿಳ್ಕೊಳ್ತಾ ಇಲ್ಲ ಭಾಗವತದಲ್ಲಿ. ವೇದ ಅಪೋವಿಷಯತ್ವ ವಿಪ್ರಲಂಬಾದಿ ದೋಷಾಭಾವ ಅಜ್ಞೇನಾಪಿ ವೇದೋಕ್ತ ಕೃತಂ ಕರ್ಮ ಸುಕರ್ಮ ವಿದ್ಯಾಶಂಕ್ಯ ಭಗವದ್ಗ ಕೃತ ತತ್ವ ವಿಕರ್ಮ ಅಂತ ಹೇಳ್ತಾರೆ. ವೇದ ಅಪೋ ವಿಷಯ ಯಾರು ಒಬ್ಬ ಮನುಷ್ಯ ಮಾಡಿದ್ದಲ್ಲ, ವಿಪ್ರಲಂಬಾದಿ ದೋಷಗಳಿಲ್ಲ ವೇದದಲ್ಲಿ. ಆದ್ದರಿಂದ ಥಟ್ಟನೆ ಅದು ಒಂದು ವೇದೋಕ್ತವಾದ ಕರ್ಮ ಮಾಡಿಬಿಟ್ಟು ಅಂದ್ರೆ ಅದು ಸುಕರ್ಮ ಅಂತ ಪೂರ್ವ ಪಕ್ಷ ಹಾಕಿಕೊಂಡು ಅಲ್ಲ ಅನ್ಬಿಟ್ಟು ವಿದ್ಯಾರ್ಥಿ ಭಗವದ್ಗ ಕೃತ ತತ್ವ ವಿಕರ್ಮ ಅನ್ಬಿಟ್ಟು ಭಗವದ್ ಜ್ಞಾನವಿಲ್ಲದೆಯ ಮಾಡಿದ ವೇದೋಕ್ತವಾದ ಕರ್ಮ ಪಾಪಕರ್ಮ ಅಂತ ಅದೇ ಮತ್ತೆ ಆ ಜ್ಞಾನವಿಲ್ಲದ ಕರ್ಮ ಆನೆಗ ಮಜ್ಜನವ ಮಾಡಿಸ್ತಂತೆ ಅಂತೂ ವಿಜಯದಾಸರು. ಅದಕ್ಕೋಸ್ಕರವಾಗಿ ದಾಸರೇ ಮಾಡ್ತಾ ಇದ್ದರೆ ಸುಮ್ಮನೆ ಕರ್ಮಕ್ಕೆ ಪ್ರಚೋದನೆ ಮಾಡದೆ ಒಂದೇ ಕರ್ಮ ಮಾಡು ಜ್ಞಾನ ಸಹಿತವ ಮಾಡು ನಿನಗೆಲ್ಲ ಬರ್ತವೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಹೊತ್ತು. ಕರ್ಮ ನಿಂದಕರಲ್ಲ ದಾಸರಾಗಿ ಸ್ನಾನ ಮಾಡು, ಬಿಂಬನ ಅಭಿಷೇಕ ಅಂತ ತಿಳ್ಕೊಂಡು ಮಾಡು, ನೀನೇ ಬ್ಯಾ ಸ್ನಾನ. ಆ ಜ್ಞಾನವಿಲ್ಲದೆ ನೀ ಬರೇ ನೀರಿನ ಮುಂದಿದ್ರೆ ಏನು ಪ್ರಯೋಜನ, ಏನು ಪ್ರಯೋಜನವಾಗಿಲ್ಲ. ಆಗ ಜನ ನಿನ್ನ ದೊಡ್ಡವರು ಅಂತಾರೆ ಹೊರತು ನಿನಗೆ ವೈಯಕ್ತಿಕವಾದ ಲಾಭ ಏನು, ಅವ್ರು ಕೊಡ್ತಕ್ಕಂತಹ ದಾನ ಧರ್ಮ ಆದ್ರೆ ನಿನ್ನ ಹಣೆಯಬಾರ ಅಷ್ಟೇ ಹೊರತು. ಆ ಬಿಸ್ಕತ್ತು ಚಾಕ್ಲೇಟ್ ಕೊಟ್ಟು ಕಳ್ಸ್ಕೊಂಡಾಗ ಆಗ್ತೇವೆ. ಅದಕ್ಕೋಸ್ಕರವಾಗಿ ಹಿರಿಯರನ್ನು ಸರಿಸಿ ಅದರ ಮರ್ಮವ ನರಿಯ ಗಿಗ ದಾದ ಮತ್ತೆ ಸಿದ್ದೇಹದೊಳಗೆ 87,725 ನೃಸಿಂಹ ರೂಪದಲ್ಲಿದ್ದ ಜೀವರಿಗೆ ನಿತ್ಯದಿಗೆ ಹಗಲಿರಡು ಬಪ್ಪ ಅಪಮೃತ್ಯುವಿಗೆ ತಾ ಮೃತ್ಯುವೆನಿಸುವ ಮೃತ್ಯವತ್ಸರ ಭಯವಿನಾಶನ ಭಾಗ್ಯ ಸಂಪನ್ನ. ದೇವರು ಎಷ್ಟು ರೀತಿಯಲ್ಲಿ ರಕ್ಷಣೆ ಮಾಡ್ತಾ ಇದ್ದಾನೆ. ಮತ್ತೆ ಸಿದ್ದೇ ಒಳಗೊಂದು ಹೊರಗೊಂದೇ ಅಲ್ಲ, ಚಿದ್ದೇಹದೊಳಗೆ ಸ್ವರೂಪ ದೇಹದೊಳಗೆ ಅತ್ಯಣುವಾಗಿದ್ದಾನೆ. ಅನೋರಣೀಯ ಮಹತ್ವಮಿಯನ್ ಅಂತ ಅನುವಾದ ಅನುವಿಗೂ ಅನುವಾದ ಆ ಜೀವನಲ್ಲಿ 80,725 ನರಸಿಂಹರೂಪದಿಂದ ಇದ್ದಾನೆ ಅಂತ ಹೇಳ್ತಾರೆ ಪರಮಾತ್ಮ. ಯಾಕೆ ಒಂದು ರೂಪ ಸಾಲದಾಗಿತ್ತೆ ಪರಮಾತ್ಮನಿಗೆ ಅಷ್ಟೊಂದು ರೂಪ ಯಾಕೆ ಬೇಕು ಅಂದ್ರೆ ತಾನು ಅನೋರಣೀಯ ಅಂತ ಒಂದು ಜಗತ್ತಿಗೆ ತಿಳಿಸಬೇಕಾಗಿದೆ. ನಾನಾ ರೀತಿಯ ಆಪತ್ತುಗಳು ಜೀವನದಿಂದ ಆಪತ್ತುಗಳಿಂದ ಜೀವನನ್ನು ರಕ್ಷಣೆ ಮಾಡಬೇಕಾಗಿದೆ. ಯಾಕೆ ಸೂಕ್ತ ಆಪತ್ತು ಆಪತ್ತುಗಳಿಂದ ತಾನು ಒಳಗಿದ್ದು ರಕ್ಷಣೆ ಮಾಡ್ತಾ ಇದ್ದಾನೆ. ಹೊರಗಡೆ ಅನೇಕ ರೂಪಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತಿದ್ದ, ನಮಗದು ಯಾವುದು ಗೊತ್ತಾಗಲ್ಲ. ಅವರು ನೇರವಾಗಿ ಬಂದು ಈ ವಾಚ್ಮನ್ನು ಈ ಬಾಡಿಗಾರರು ಇದ್ದಾಗಿದ್ದ ಮಾಡ್ತೀನಿ ನಾವು ಒಪ್ತಿದ್ವಿ, ಅವನು ಹಾಗೆ ಮಾಡ್ತಾ ಇಲ್ಲ. ಅದೃಷ್ಟನಾಗಿ ತಾನು ಮಾಡ್ತಾ ಇದ್ದಾನೆ. ಅದೃಷ್ಟನಾಗಿ ಅಗ್ರತ ಪುಷ್ಟತಶ್ಚೈವ ಪಾರ್ಶ್ವತಶ್ಚ ಮಹಾಬಲ ಆಕರ್ಣ ಪೂರ್ಣ ಧನ್ವಾನು ರಕ್ಷೈತಾಮ್ ರಾಮರಕ್ಷಣು ಅಂತ ಹೇಳಿದಾಗೆ ನಾವು ಹೇಳ್ಕೊಂಡು ಹೊರಟು ಬಿಟ್ಟರೆ ಮುಗಿದು ನಮ್ಮ ನಮ್ಮ ಹಿಂದೆ ಮುಂದೆ ಎಡಕ್ಕೆ ಬಲಕ್ಕೆ ಬಂದು ಕಾದಿಟ್ಟ ಒಡಲ ನೆಳಲಂದದಲ್ಲಿ ಹರಿ ಎಮ್ಮಡನೆ ತಿರುಗುವ ಈ ನಮ್ಗೆ ಗೊತ್ತದೆ, ನಮಗೆ ಗೊತ್ತಿಲ್ಲ. ದೇವರೇನ್ ಮಾಡ್ತಾನೆ, ನಾವು ನಮ್ಮ ಸ್ವಪ್ರಯತ್ನದಿಂದ ನಾವು ಸ್ವಪ್ರಚನೆಯಿಂದ ನಮ್ಮ ರಕ್ಷಣೆ ನಾವು ಮಾಡ್ಕೊತಾ ಇದ್ದೀವಿ ಅಂತ ಹೇಳ್ತೀವಲ್ಲ. ಇಷ್ಟು ರಕ್ಷಣೆ ಮಾಡ್ತಾ ಇದ್ದಾನೆ, ಪ್ರತಿಯೊಬ್ಬರು ಮಾಡ್ತಾ ಇದ್ದಾನೆ. ಬರೀ ತನ್ನಲ್ಲ, ತನ್ನೊಂಬಲಿ ಬಿಡ್ಲಿ ಸೃಷ್ಟಿಗೆ ತಂದ್ರೆ ರಕ್ಷಣೆ ಮಾಡೇ ಮಾಡ್ತಾ ಇದ್ದಾನೆ. ಆ ರಕ್ಷಣೆ ಮಾಡ್ತಾ ಇರುವಾಗ ಆ ರೀತಿ ನೆನೆಸಿಕೊಂಡು ಅವರು ಉದ್ಧಾರ ಮಾಡ್ತಾನೆ. ಸ್ಮರಣೆ ಮಾಡದೇ ಇರ್ತಕ್ಕಂಥ ಒಬ್ಬಗೆ ಹಾಕ್ತಾರೆ ಅಷ್ಟೇ. ಆತ ಅವನು ಅವರು ರಕ್ಷಣೆ ಮಾಡ್ತಾನೆ, ಇವರು ರಕ್ಷಣೆ ಮಾಡ್ತಾನೆ, ಭಗವದ್ ಭಕ್ತರು ಮಾತ್ರ ರಕ್ಷಣೆ ಮಾಡ್ತಾನೆ, ಕಲಿಯನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಆ ಕಲಿ ಅವನು ರಕ್ಷಣೆ ಮಾಡ್ತಾನೆ. ಇಲ್ಲಿ ಬದುಕಿರ್ಲಿಕ್ಕೆ ಸಾಧ್ಯನೆ ಕಲಿ ಕೂಡ ರಕ್ಷಣೆ ಮಾಡುವುದಲ್ಲದೆ ಹೆಚ್ಚಿನ ಬಲವನ್ನು ಪ್ರಕಟ ಮಾಡ್ತಾ ಇದ್ದಾನೆ ಅಂತ ಅವನ ಪಾಪದ ಕೂಡ ತುಂಬಬೇಕು. ಪಾಪದ ಕೂಡ ತುಂಬುವುದಕ್ಕೋಸ್ಕರವಾಗಿ ಹೆಚ್ಚಿನ ಬಲವೂ ಪ್ರಕಟ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಬಪ್ಪ ಅಪಮೃತ್ಯುವಿನ ತಾ ಮೃತ್ಯು ಉಗ್ರಂ ವೀರಂ ಮಹಾವಿಷ್ಣು ಜಗಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯು ನಮಾಮ್ಯಮ ನೃಸಿಂಹ ಮಂತ್ರ ನೃಸಿಂಹ ಮಂತ್ರ ಮೃತ್ಯುವಿಗ ಮೃತ್ಯು ರೂಪವಾಗಿದ್ದಾನೆ. ಆದ್ದರಿಂದ ನೃಸಿಂಹ ಮಂತ್ರ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಜ್ವರ ನೋಡಿ 27 ಹೇಳ್ತಾರೆ ವಿಷ್ಣು ರಹಸ್ಯದಲ್ಲಿ, ಜನೆಯ ಚಪ್ಪೆಯಂ ರೋಗ ಪೂರ್ವ ಕರ್ಮಾನುಸಾರತ ಶಮಯತ್ ಔಷಧ ರೂಪೇಣ ಅಂತಾನೆ. ನಮ್ಮ ಕಾಯಿಲೆ ಬರಬೇಕಾದ್ರೆ ಯಾರು, ನಮ್ಮ ಪೂರ್ವ ಜನ್ಮದ ಕರ್ಮ ಕಾರಣ ಅಂತ. ಜನೆಯ ಚಪ್ಪೆಯಂ ರೋಗಾನ್ ಪೂರ್ವ ಕರ್ಮಾನುಸಾರತ ವಿಷ್ಣು ರಹಸ್ಯ, ನಮ್ಮ ಪೂರ್ವ ಕರ್ಮಾನುಸಾರವಾಗಿ ನಮ್ಮ ರೋಗವನ್ನು ಉಂಟು ಮಾಡ್ತಾರೆ. ಮತ್ತವನೇನೆ ಶಮಯತ್ ಔಷಧ ರೂಪೇಣ, ಔಷಧ ರೂಪದಲ್ಲಿ ತಾಗಿಟ್ಟು ನಮ್ಮನ್ನು ಪರಿಹಾರ ಮಾಡ್ತಾರೆ. ಆ ಜ್ವರವನ್ನು ಕಲಿತಾ ಇದ್ದಾನೆ. ಯಾಕೆ ನಮ್ಮ ಪ್ರಾರಬ್ಧ ಕರ್ಮವೂ ಕಲಿಯಿತು ನೋಡಿ ಎಷ್ಟು ರೀತಿಯಲ್ಲಿ ಉಪಕಾರ. ಅದಕ್ಕೆ ಜ್ವರನ 27 ನಾವು ಜ್ವರ ಬರಬೇಕಾದ್ರೆ ಅಲ್ಲಿ 27 ರೂಪದಿಂದ ಇದ್ದಾನೆ. ಹರನೊಳಗಿರುವ 28 ರೂಪದು ಹರ ಅಂತಂದ್ರೆ ಈ ಹರ ಆಗ್ತದೆ, ಜ್ವರ ಹರ ಮಾಡ್ತಕ್ಕಂತಹ ಔಷಧಿಯಲ್ಲಿದ್ದು 28 ರೂಪದಿಂದ ಇದ್ದಾನೆ. 2827 ಅಂತ ಜ್ವರ ಹರ ಕೊಯ್ಯ ನಾರಸಿಂಹ 2827 ರೂಪದಿಂದ ತಾನು ಜ್ವರಹರ ಅಂತಕ್ಕಂತಹ ನಾಮದಿಂದ ನರಸಿಂಹ ರೂಪದಿಂದಿದ್ದು ನಮ್ಮ ಜ್ವರಗಳನ್ನು ಪರಿಹಾರ. ಜ್ವರ ಅಂದ್ರೇನು, ಈ ಬರೀ ಇದೊಂದೇ ಜ್ವರ ಅಲ್ಲ, ಅನೇಕ ಜ್ವರಗಳಿದ್ದಾವೆ ನಮಗೆ, ಅನೇಕ ಜ್ವರಗಳಿದ್ದಾವೆ. ಆ ಎಲ್ಲಾ ಜ್ವರಗಳನ್ನು ಕೊಡಲು ಪರಿಹಾರ ಮಾಡ್ತಾನೆ ಪರಮಾತ್ಮ. ಯಾವಾಗ ಸ್ಮರಣೆ ಮಾತ್ರದ ದುರಿತ ರಾಶಿಗಳಿರದೆ ಪೋಪು ನರಸಿಂಹ ರೂಪಿ ಆಗಿರ್ತಕ್ಕಂತಹ ಪರಮಾತ್ಮನ ಸ್ಮರಣೆ ಏನದೆ ಅದು. ಇಲ್ಲಿ ಜಗನ್ನಾಥದಾಸರು ಪ್ರಾರಂಭದಲ್ಲಿ ನಾರಸಿಂಹನೇ ನಮಿತೆ ಅಂತ ಹೇಳಿದ್ರು. ಮಂಗಳಾಚರಣೆ ಮೊದಲನೇ ಮಂಗಳಾಚರಣೆ ಪದ್ಯದಲ್ಲೇ ನರಸಿಂಹನ ನಮಸ್ಕಾರ ಮಾಡ್ತೀವಿ ಅಂತ ಹೇಳಿದ್ರು. ಯಾಕೆ ನರಸಿಂಹ ಯಾಕೆ ಹೇಳಬೇಕಾಗಿತ್ತು ಅಂತಂದ್ರೆ, ಪಾಪ ಪ್ರಹ್ಲಾದರಾಜರು ತಮ್ಮ ಪ್ರಹ್ಲಾದರಾಜರು ನರಸಿಂಹ ಉಪಾಸಕರು ಅವರು, ಅದಕ್ಕೆ ಅವರ ಅಣ್ಣನ್ನೇ ತಗೊಂಡ್ರು ಅಲ್ಲ ಅಂದ್ರು, ಅದಲ್ಲ, ಎಲ್ಲರೂ ನರಸಿಂಹದೇವರು ಉಪಾಸನೆ ಮಾಡಲೇಬೇಕು. ಹೌದು, ನಾವು ವೆಂಕಟೇಶ ದೇವರು ಒಕ್ಕಲು ನರಸಿಂಹದೇವ್ ನಮ್ಮಲ್ಲಿ ಎಷ್ಟು ಅಜ್ಞಾನ ಅದೆ ಅಂದ್ರೆ, ವೆಂಕಟೇಶ ದೇವರು ಒಕ್ಕಲು ನರಸಿಂಹದೇವರು ಹತ್ರ ಹೋಗಬಾರ್ದು, ನರಸಿಂಹದೇವರು ಒಕ್ಕಲು ವೆಂಕಟೇಶ ದೇವರ ಹತ್ರ ಹೋಗಬಾರ್ದು, ಹೋದ್ರಿ ಕೆಡ್ಕಾಂತಿ ಏನಾದ್ರೂ ಅರ್ಥವಾದೆ ಅಂತಿದ್ರು. ಭಗವದ್ ರೂಪಗಳಲ್ಲಿ ಭೇದ ಚಿಂತನೆ ಮಾಡಿದ್ರೆ ಅವ್ರು ತಮೋ ಯೋಗ್ಯರು ಅಂತಾರೆ, ತಮೋ ಯೋಗ್ಯರು ಅಂತ ಇದ್ದಾರೆ. ಹಾಗಾದ್ರೆ ಅವರಿಬ್ಬರು ದ್ವೇಷ ಅಂತ ಆಯ್ತು, ನರಸಿಂಹಗೂ ಶ್ರೀನಿವಾಸರು ದ್ವೇಷ ಅಂತ ಆಯ್ತು. ಯಾಕೆ ನನ್ನ ಭಕ್ತ ಆದ್ರೆ ಯಾಕೆ ಹೋಗ್ತೀನಿ ನನ್ನ ಹತ್ರ ಬಾ ಅಂದ. ಎಷ್ಟು ಅಜ್ಞಾನ ಮಿಥ್ಯಾಜ್ಞಾನ, ಇದು ಏನು ಪರಿಣಾಮ ಆಗ್ತಿಂಬುದು ಯೋಚನೆ ಇಲ್ಲ. ಆಗ ಅಂಧ ಅಂಧ ಆಯ್ತಾರೆ, ಕಥಾನು ಗೊತ್ತಿಗೋ ಲೋಕೋ ನ ಲೋಕ ಪಾರಮಾತ್ಯ. ಶ್ರೀನಿವಾಸ ದೇವರೇ ತನ್ನ ಲಗ್ನದೊಳಗಾಗಿ ನರಸಿಂಹದೇವರು ಹೋಗಿ ನೈವೇದ್ಯ ಮಾಡ್ಕೊಂಬ ಚಲಿದ್ದಾನೆ ಅಂದಾಗ ಈ ರೀತಿ ಇರ್ತಕ್ಕಂಥದ್ದು ನರಸಿಂಹರೂಪದ ಸ್ಮರಣೆ ಯಾವ ಕಾಲಕ್ಕೂ ಇಲ್ಲ. ಇನ್ನ ನರಸಿಂಹ ಮಂತ್ರ ಅಂತಕ್ಕಂತಹ ಧ್ಯಾನ ಮಾಸ ಪರ್ಯಂತರವು ಬಿಡದೆ ರುಚೇಶ್ವರಿಯ ಶುಭನಾಮ ಮಂತ್ರ ದಿಶಾಸನದ ಏಕಾಗ್ರ ಚಿತ್ತದಿ ನಿಷ್ಕಪಡದಿಂದ ಬೇಸರದೆ ಜಪಿಸಲು ಗುರುಜನಗಳ ನಾಸೆಗೈಸಿ ಮನೋರಥಗಳ ಪರೇಶ ಪೂರ್ತಿಯ ಮಾಡಿಕೊಡುವನು ಕಡೆಗೆ ಪರಗತಿಯ. ನರಸಿಂಹ ಮಂತ್ರ ಅಂತಕ್ಕಂಥದ್ದು ಉಗ್ರಂ ಏನು ಮಹಾವಿತ್ವಂ ಜಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷ್ಣ ಭದ್ರ ಮೃತ್ಯು ಮೃತ್ಯಂ ನಮಾಮ್ಯ. ಇದಕ್ಕೆ ಧ್ಯಾನ ಶ್ಲೋಕ ಯಾವ್ದು ಹೇಳಬೇಕು? ಮನ್ನು ಸೂಕ್ತ ಎಷ್ಟೇ ಮನ್ಯೋ ವಿಧದ ತ್ವಚ್ಛ ಸಾಧಿಕ ಸಾವು ಮನ್ನು ಸೂಕ್ತ ಧ್ಯಾನ ಶ್ಲೋಕ. ಇದಕ್ಕೆ ನೋಡ್ರಿ ಎಂತ ಎರಡು ರೂಪಗಳು ನರಸಿಂಹ ರೂಪಗಳೇ. ಒಂದು ತಿಂಗಳ ದಿವಸ ಇದನ್ನ ಬಿಡದೇನೆ ಜಪ ಮಾಡಿಬಿಟ್ಟು ಏಕಾಗ್ರ ಚಿತ್ತದಿಂದ ನಿಷ್ಕಪಟದಿಂದ ಜಪ ಮಾಡ್ತಂದ್ರೆ ಸಕಲ ಪಾಪಗಳ ಪರಿಹಾರವಾಗಿಬಿಟ್ಟು ನಮ್ಮ ಮನೋರಥಗಳು ಪೂರೈಸ್ತಾನೆ ಅಂದ್ಬಿಟ್ಟು ಹಾಗೆಂತ ನರಸಿಂಹ ಮಂತ್ರ ಸಿಕ್ಕಾಪಟ್ಟೆ ಜಪ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆಂದ್ರೆ ತುಂಬಾ ಆಚಾರಶೀಲರಾಗಿ ಇರಬೇಕು, ನೀತಿ ನಿಯಮಗಳಿಂದ ಇರಬೇಕು. ಹಾಗಿರ್ತಕ್ಕಂಥವ್ರು ನರಸಿಂಹ ಮಂತ್ರ ಜಪ ಮಾಡಿದ್ರೆ ಮಾತ್ರ ಸಿದ್ಧ ಫಲ, ಅದರಾಗೇನು ಅನುಮಾನ ಇಲ್ಲೇ ಇಲ್ಲ. ಇಲ್ಲ ಅನಾಚಾರಿಗಳಾಗೋ ನಾನಾ ರೀತಿಯಲ್ಲಿ ದುಷ್ಟ ಆಚರಣೆಗಳಲ್ಲಿರ್ತಕ್ಕಂಥವ್ರು ನಾನು ಬೇಕಾದಷ್ಟು ಮರಿಯಿಂದ ನೃಸಿಂಹ ಮಂತ್ರ ಜಪ ಮಾಡಿದ್ರು ಅವ್ರಿಗೆ ಚಡಿಕೆ ಆಗುತ್ತೆ. ಅದಕ್ಕೋಸ್ಕರವಾಗಿ ನೃಸಿಂಹ ಹಯಗ್ರೀವ ವರಾಹ ಈ ಮೂರು ಮಂತ್ರಗಳು ಮಾತ್ರ ಉಗ್ರ ಮಂತ್ರಗಳು. ಫಲನೂ ಬೇಕು ಅಂತಾರೆ, ಆದರೆ ಅಷ್ಟೇ ಚಡುಕು ಮಾಡಿರ್ತಾರೆ. ಅದಕ್ಕೋಸ್ಕರವಾಗಿ ಅವು ಮಾಡೋ ವಾರ ತುಂಬಾ ಹುಷಾರಾಗಿರ್ಬೇಕು, ಆಚಾರಶೀಲರಾಗಿರು. ಬರೀ ಈ ಹೊರಗಿನ ಆಚಾರ ಒಂದೇ ಅಲ್ಲ, ಮನಸ್ಸಿನಲ್ಲೂ ಸಿದ್ಧವಾಗಿರಬೇಕು. ಮನಸ್ಸಿನಿಂದ ಕಾಯ ವಾಚ ಮನಸ ಶುದ್ಧರಾಗಿ ನೃಸಿಂಹ ಮಂತ್ರವನ್ನ ನಾವು ಜಪ ಮಾಡಿರ್ತು ಅತ್ಯಂತ ಸೀಕ್ರವಾದ ಫಲ.